ஹரிபியோ நம. அப்ரமம் பங்கரயித்தம் அஜடம் யூனம் சதா ஆனந்ததித்வதம் வதேதாபத்ரயாபஹம் நித்யா சித்தாந்த வித்வாந்த வித்வம்ஷ்ணர்ஷக்ஷணஹ ஜெய்சித்தாய்க தனிர்பாசதாம் நோஹுதம்பரே அத்திகல்பித கல்போயம் பிரத்யர்த்தி ரிதகேசரி வியாசதீர்த்த குரு பூயாத் அஸ்மதிஷ்டாத் சித்தையே தபோ வித்யா விரக்தியாதி சுக்னோகாகரானம் வாதிராஜ குருன் வந்தே ஐக்கிய பதாஷ்யான் பூஜ்ய ராகவேந்திராய சத்ய தர்மதாய பதத்தாம் கல்புருஷாய நமதாம் காமதேனவே துர்வாதி துவாந்திரவையே வைஷ்ணவேந்தீவரேந்தவே ஸ்ரீ ராகவேந்திரவே நமோத்தின்றதையாளவே ஆபால் மொழி பரியந்தம் குருநாமாப்னே தின விக்னாக பிரஷ்யந்தி சித்தின்ச மனோரதாக ஹரி ஓம் ஸ்ரீ குருப்பியோ நம. ನಾವು ಕಪಿಲಗೀತೆಯನ್ನು ಮಾಡ್ತಾ ಬಂದಿದ್ದೀವಿ. ಲಾಸ್ಟ್ ಒಂದೆರಡು ಕ್ಲಾಸ್ಗಳಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ಈ 25ನಿಂದ 31ನೇ ಶ್ಲೋಕದವರೆಗೂ ಸಂಕ್ಷೇಪವಾಗಿ ನೋಡ್ತಾ ಬಂದಿದ್ದೀವಿ. 31ವರೆಗೂ ಬ್ರೀಫ್ ಆಗಾಯಿತು. ಅದನ್ನು ಸ್ವಲ್ಪ ವಿಸ್ತಾರವಾಗಿ ರೀಕ್ಯಾಪ್ ಮಾಡಿದಂಗಿರುತ್ತೆ, ಸ್ವಲ್ಪ ಡೀಟೇಲ್ಡ್ ಆಗಿ ಅದನ್ನು ನೋಡೋಣ. ಸೊ ಈಗ 31ನೇ ಶ್ಲೋಕ ಆಯಿತು ಬ್ರೀಫ್ ಆಗಿ, ಮತ್ತೆ 25ನಿಂದ ಸ್ವಲ್ಪ ವಿಸ್ತಾರವಾಗಿ ನೋಡೋಣ ಅಂತೇಳಿ, ಡೀಟೇಲ್ಡ್ ಆಗಿ ನೋಡೋಣ. ಇಲ್ಲಿ ಇದು ಕಪಿಲರೂಪಿ ಪರಮಾತ್ಮ ತನ್ನ ತಾಯಿಯಾದಂತಹ ದೇವಹೂತಿಗೆ ಧ್ಯಾನದ ಬಗ್ಗೆ ಹೇಳ್ತಾ ಬರುವಂತಹ ವಿಷಯ. ಭಗವಂತನ ಅವಯವಗಳನ್ನು ಒಂದೊಂದನ್ನು ಹೇಗೆ ಧ್ಯಾನ ಮಾಡ್ತಾ ಬರಬೇಕು ಅಂತೇಳಿ, ಸಮಗ್ರವಾದ ರೂಪವನ್ನು ಒಂದೇ ಸಾರಿ ಧ್ಯಾನ ಮಾಡ್ಲಿಕ್ಕಾಗೋದಿಲ್ಲ, ಚಿಂತನೆ ಮಾಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಒಂದೊಂದು ಅವಯವನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾ ಬಂದು ಭಗವಂತನ ಪಾದಗಳಿಂದ ಹೇಳ್ತಾ ಬಂದು ವಕ್ಷಸ್ಥಲವನ್ನು ವರ್ಣನೆ ಮಾಡುವಾಗ 25ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವಕ್ಷೋಧಿವಾಸ ವೃಷಭಸ್ಯ ಮಹಾವಿಭೂತೇ ಪುಂಸಾಂ ಮನೋನಯನ ನಿವೃತ್ತಿ ಮಾದಧಾನಂ ಕಂಠಂ ಚ ಕೌಸ್ತುಭಮಣೇ ರಧಿಭೂಷಣಾರ್ಥಂ ಕುರಿಯಾನ್ ಮನಸ್ಯಕ್ಷಲೋಕ ನಮಸ್ಕೃತಸ್ಯ ಅಂತೇಳಿ ಹೇಳುವಂತಹ 25ನೇ ಶ್ಲೋಕ. ಇಲ್ಲಿ ಪುಂಸಾಂ ಅಂದ್ರೆ ಎಲ್ಲ ಜನರ ಅಂತೇಳಿ, ಎಲ್ಲ ಜನರು ಅಂದ್ರೆ ಎಲ್ಲರ ಜನರ ಮನೋನಯನಗಳಿಗೆ ಆನಂದವನ್ನು ಕೊಡ್ತಾನ ಅಂತೇಳಿ. ಪುಂಸಾಂ ಅಂದ್ರೆ ಸ್ಮರ್ತೃನಾಂ ಪುಂಸಾಂ, ಸ್ಮರಣೆ ಮಾಡುವಂತಹ ಭಗವಂತನ ಸ್ಮರಣೆ ಮಾಡುವಂತಹ ಭಕ್ತ ಜನರು ಯಾರಿದ್ದಾರೋ ಅಂತಹ ಅವರ ಮನೋನಯನ ನಿವೃತ್ತಿ ಮಾಧಾನಂ ಅಂತೀವಿ. ಇಲ್ಲಿ ವಿಜಯಧ್ವಜರ ಟೀಕೆಯಲ್ಲಿ ಹೇಳ್ತಾ ಇದ್ದಾರೆ, ಸ್ಮರ್ತೃನಾಂ ಪುಂಸಾಂ ಮನೋನಯನಾನಾಂ ನಿವೃತ್ತಿಂ ಆನಂದಂ, ನಿವೃತ್ತಿ ಅನ್ನೋ ಶಬ್ದಕ್ಕೆ ಆನಂದ ಅಂತ ಅರ್ಥ ಮಾಡಿದ್ದಾರೆ. ಆದಧಾನಂ ಅನ್ನೋ ಶಬ್ದಕ್ಕೆ ಉತ್ಪಾದಯಂತಂ ಅಂದರೆ ಆ ತನ್ನ ಸ್ಮರಣೆ ಮಾಡುವಂತಹ ಭಕ್ತ ಜನರ ಮನಸ್ಸಿಗೂ ಕಣ್ಣುಗಳಿಗೂ ಕೂಡ ಆನಂದವನ್ನು ಉಂಟು ಮಾಡುವಂತಹ ಭಗವಂತನ ರೂಪ ಅಂತೇಳಿ. ಸೊ ನಿವೃತ್ತಿಂ ಆದಧಾನಂ ಉತ್ಪಾದಯಂತಂ ಮಹಾವಿಭೂತೇ, ಭೂತಿ ಅಂದ್ರೆ ಐಶ್ವರ್ಯ, ವಿಭೂತಿ ವಿಶೇಷವಾದ ಐಶ್ವರ್ಯ, ಮಹಾವಿಭೂತಿ ಅಂದ್ರೆ ಮಹಾ ವಿಶೇಷವಾದ ಐಶ್ವರ್ಯ ಅಂತ ಹೇಳಿದ್ರೆ, ಈ ಮಹಾವಿಭೂತಿ ಶಬ್ದ ಲಕ್ಷ್ಮಿಯನ್ನು ತಿಳಿಸಿಕೊಡುವಂತಹ ಶಬ್ದ. ಮಹಾವಿಭೂತೇ ಲಕ್ಷ್ಮ್ಯಾಹ ಅಂತೇಳಿ ಇಂತಹ ಲಕ್ಷ್ಮಿ ಸ್ವರೂಪವನ್ನು ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಾ ವಿಷಯ ಏನಂತ ಹೇಳಿದ್ರೆ, ಅಖಿಲ ಲೋಕ ನಮಸ್ಕೃತಸ್ಯ ಅನ್ನುವುದು ಭಗವಂತನಿಗೆ ಹೇಳುವಂತಹ ವಿಶೇಷ. ವೃಷಭಸ್ಯ ಅಂದ್ರೆ ವೃಷಭ, ಋಷಭ ವೃಷಭ ಅಂದರು, ವೃಷಭ ಅಂದರು ಸರ್ವಶ್ರೇಷ್ಠ ಸರ್ವೋತ್ತಮನಾದ ಭಗವಂತ ಅಂತ ಅರ್ಥ. ಭಗವಂತನಿಗೆ ಸರ್ವಶ್ರೇಷ್ಠತ್ವ ಹೇಳುವುದಕ್ಕೆ ಅನೇಕ ಕಾರಣಗಳಿದೆ. ಒಂದು ಮುಖ್ಯವಾದ ಕಾರಣ ಏನು ಅಂತ ಹೇಳಿದರೆ, ಆ ಭಗವಂತ ಅಖಿಲ ಲೋಕ ನಮಸ್ಕೃತನಾಗಿದ್ದಾನೆ ಅಂದ್ರೆ ಸಮಸ್ತ ಲೋಕಗಳಿಂದಲೂ, ಸಮಸ್ತ ಲೋಕಗಳಿರುವ ಸಮಸ್ತ ಜೀವರಾಶಿಗಳಿಂದಲೂ ಕೂಡ ನಮಸ್ಕೃತ, ನಮಸ್ಕಾರ ಯೋಗ್ಯನಾಗಿದ್ದಾನೆ, ವಂದ್ಯನಾಗಿದ್ದಾನೆ, ಸರ್ವಜನ ವಂದ್ಯ ಸರ್ವಲೋಕ ವಂದ್ಯ ಅನ್ನೋದು ಅಂದ್ರೆ ಸ್ತುತ್ಯನಾಗಿದ್ದಾನೆ, ವಂದ್ಯನಾಗಿದ್ದಾನೆ, ನಮಸ್ಕೃತ್ಯನಾಗಿದ್ದಾನೆ, ಎಲ್ಲರಿಂದಲೂ ಪೂಜಿಸಲ್ಪಟ್ಟವನಾಗಿದ್ದಾನೆ, ಗೌರವಿಸಲ್ಪಟ್ಟವನಾಗಿದ್ದಾನೆ. ಆದ ಕಾರಣದಿಂದ ಎಲ್ಲರಿಂದಲೂ ವಂದ್ಯನಾದ ಭಗವಂತ ವೃಷಭ ವಾಚ್ಯನಾಗಿದ್ದಾನೆ, ಸರ್ವಶ್ರೇಷ್ಠ ಅನ್ನೋ ಶಬ್ದಕ್ಕೆ ಆ ಕಾರಣವಾಗಿದೆ ಅಂತ ಹೇಳಿ, ಅಂತಹ ಅಖಿಲ ಲೋಕ ನಮಸ್ಕೃತನಾದಂತಹ ಶ್ರೇಷ್ಠನಾದಂತಹ ಭಗವಂತನ ವಕ್ಷಸ್ಥಲ ಯಾವುದಿದೋ ಅದು ಮಹಾವಿಭೂತೇ ಅಧಿವಾಸಂ ಅಂತೇಳಿ, ಅಂದ್ರೆ ಲಕ್ಷ್ಮೀದೇವಿಗೆ ಅಧಿವಾಸಂ ಅಂದರೆ ನಿವಾಸ ಸ್ಥಾನವಾಗಿರುವಂತಹ, ಲಕ್ಷ್ಮೀದೇವಿ ನಿವಾಸ ಸ್ಥಾನವಾಗಿರುವಂತಹ ಆ ವಕ್ಷಸ್ಥಲವನ್ನು ಯಾರಾದರೆ ಸ್ಮರಣೆ ಮಾಡ್ತಾರೋ ಅಂತಹ ಸ್ಮತೃನಾಂ ಪುಂಸಾಂ ಸ್ಮರಣೆ ಮಾಡುವಂತಹ ಜನರ ಮನಸ್ಸಿಗೂ ಕಣ್ಣುಗಳಿಗೂ ಆನಂದವನ್ನು ಉಂಟು ಮಾಡುವಂತಹ ಆ ವಕ್ಷಸ್ಥಲವನ್ನು ನಾವು ಸ್ಮರಣೆ ಮಾಡಬೇಕು. ಮನಸ್ಸಿ ಕುರಿಯಾತ್, ಕುರಿಯಾತ್ ಮನಸ್ಸಿ ಅಂದ್ರೆ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ಮನಸ್ಸಿ ಕುರಿಯಾತ್ ಅಂತ ಹೇಳಿದರೆ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳಿದರೆ ಧ್ಯಾನ ಮಾಡಬೇಕು ಅಂತ ಹೇಳಿ. ಸೊ ಆ ವಕ್ಷಸ್ಥಲವನ್ನು ಧ್ಯಾನ ಮಾಡಬೇಕು. ಅಷ್ಟೇ ಅಲ್ಲದೆ ಕಂಠಂಚ, ಕಂಠವನ್ನು ಕೂಡ ಧ್ಯಾನ ಮಾಡಬೇಕು ಅಂತ ಹೇಳಿ. ಆ ಭಗವಂತನ ವಕ್ಷಸ್ಥಲ, ಕುತ್ತಿಗೆ, ಇವೆರಡನ್ನು ಧ್ಯಾನ ಮಾಡಬೇಕಂತ ಹೇಳುವಾಗ ವಕ್ಷಸ್ಥಲಕ್ಕೆ ಮಹಾಲಕ್ಷ್ಮಿಯ ನಿವಾಸ ಸ್ಥಾನವಾದದ್ದು ಅಂತ ಹೇಳಿದ್ದಾರೆ. ಅದಾದ ಮೇಲೆ ಕಂಠಕ್ಕೆ ಏನು, ಭಗವಂತನ ಕಂಠಕ್ಕೆ ವಕ್ಷಸ್ಥಲಕ್ಕೆ ಎರಡಕ್ಕೂ ಕೂಡ ಮನೋನಯನ ನಿವೃತ್ತಿ ಮಾಧಾನ, ಮನಸ್ಸಿಗೂ ಕಣ್ಣುಗಳಿಗೂ ಆನಂದವನ್ನುಂಟು ಮಾಡುವಂತಹದ್ದು ವಕ್ಷಸ್ಥಲ, ಕಂಠಗಳ ಸ್ಮರಣೆ, ಧ್ಯಾನ. ಆ ಕಂಠವನ್ನು ಇನ್ನು ವರ್ಣನೆ ಮಾಡ್ತಾ ಭಗವಂತನ ಕುತ್ತಿಗೆ ಹೇಗಿದೆ, ಕಂಠ ಹೇಗಿದೆ ಅಂತ ಹೇಳಿದ್ರೆ ಕೌಸ್ತುಭಮಣೇ ಅಧಿಭೂಷಣಾರ್ಥಂ ಅಂತೇಳಿ. ಸೊ ಇಲ್ಲಿ ಕಂಠಕ್ಕೆ ಎರಡು ವಿಶೇಷಣಗಳು ಬಂತು, ಮನೋನಯನ ನಿವೃತ್ತಿ ಮಾಧಾನ, ಮನಸ್ಸು ಕಣ್ಣಿಗೂ ಆನಂದವನ್ನು ಉಂಟು ಮಾಡುವುದು ಅಂತೇಳಿ. ಕಂಠ ಅಷ್ಟೇ ಅಲ್ಲದೆ ಕೌಸ್ತುಭಮಣೇ ಅಧಿಭೂಷಣಾರ್ಥಂ ಅಂತೇಳಿ, ಅಧಿಭೂಷಣಾರ್ಥಂ ಅಂತ ಹೇಳಿದ್ರೆ ಕೌಸ್ತುಭಮಣೇ ಅಧಿಕಂ ಭೂಷಣಮೇವ ಅರ್ಥ ಪ್ರಯೋಜನ ಅಂತೇಳಿ. ಸೊ ವಿಜಯಧ್ವಜರ ಟೀಕೆಯಲ್ಲಿ ಹೇಳುವಂತಹದ್ದು, ಸ್ಮತೃಣಾಂ ಪುಂಸಾಂ ಮನೋನಯನಾನಾಂ ನಿವೃತ್ತಿಂ ಆನಂದಂ ಆದಧಾನಂ ಉತ್ಪಾದಯಂತಂ ಮಹಾವಿಭೂತೇ ಲಕ್ಷ್ಮ್ಯಾ ಅಧಿವಾಸಂ ನಿವಾಸಸ್ಥಾನಂ ಋಷಭಸ್ಯ ಹರೇ, ಶ್ರೇಷ್ಠನಾದಂತಹ ಹರಿಯ ವಕ್ಷಸ್ಥಲವನ್ನು ಮನಸ್ಸಿ ಕುರಿಯಾತ್, ಮನಸ್ಸಿನಲ್ಲಿ ನಿಲ್ಲಿಸಬೇಕು ಅಂದ್ರೆ ಧ್ಯಾನವನ್ನು ಮಾಡಬೇಕು, ಚಿಂತನೆ ಮಾಡಬೇಕು ಅಂತ ಹೇಳಿ. ಕೌಸ್ತುಭ ಮಣೇ ಅಧಿಭೂಷಣಮೇವ, ಕೌಸ್ತುಭ ಮಣೇ ಅಧಿಕಂ ಭೂಷಣಮೇವ ಅರ್ಥ ಪ್ರಯೋಜನಂ ಯಸ್ಯ ಸ ತಥಾ ತಂ ಕಂಠಂ ಚ ಮನಸ್ಸಿ ಕುರಿಯಾತ್ ಅಂತೇಳಿ. ಅಂದ್ರೆ ಕೌಸ್ತುಭ ಮಣಿಯನ್ನು ಧಾರಣೆ ಮಾಡುವುದರ ಮೂಲಕವಾಗಿ ಭಗವಂತನಿಗೆ ಆ ಕೌಸ್ತುಭಮಣಿ ಅಲಂಕಾರವಾಗಿದೆ ಅಂದ್ರೆ ಇಲ್ಲ, ಕೌಸ್ತುಭಮಣಿಗೆ ಭಗವಂತನ ಕಂಠವೇ ಅಲಂಕಾರವಾಗಿದೆ ಅಂತ ಹೇಳಿ. ಈ ನಮಗೆ ದ್ವಾದಶ ಸ್ತೋತ್ರದಲ್ಲಿ ಬರುವಂತಹ ವಿಷಯ ಕೂಡ ಅಲ್ಲಿ ಹೇಳುವಾಗ, ಉದರಂ ಚಿಂತಮಿಷ್ಯಾತಂತೆ ಪಿಳಂಬರಂ ವಳಿತ್ರ್ಯಾಂಗಂ ಕಿಂ ಉಪಗೂಢಂ ಶೇಖಯ ಸ್ಮರಣೀಯ ಮರೋಷ್ಣು ಇಂದಿರಾ ವಾಸಮೇಶಿದು ಅನಂತಮಂತ್ರ ಉದಯವರಂತರಂ ಅಂತ ಹೇಳಿ, ಸಂಗಗಾಧರಾಸಂಚ ಹರೇ ಬುಧಾ ಪಿನೌತ್ತಾ ಜಗದ್ರಕ್ಷಾ ಕೇಳೋದ್ಯೋಗಿನಿಷಂ ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ಅಂತೇಳಿ ಅಲ್ಲಿ ಒಂದು ಶಬ್ದ ಪ್ರಯೋಗವನ್ನು ಮಾಡಿದ್ದಾರೆ. ಸಂತತಂ ಚಿಂತೆಯೇತ್ ಕಂಠಂ, ಯಾವಾಗಲೂ ಚಿಂತನೆ ಮಾಡಬೇಕು ಭಗವಂತನ ಕುತ್ತಿಗೆಯನ್ನು. ಭಾಸ್ವತ್ ಕೌಸ್ತುಭ ಭಾಸಕಂ ಅಂತೇಳಿ, ಭಾಸ್ವತ್ ಪ್ರಕಾಶಿಸುವಂತಹ ಕೌಸ್ತುಭಕ್ಕೆ ಅದಕ್ಕೂ ಇನ್ನೂ ಪ್ರಕಾಶವನ್ನು ಹೆಚ್ಚು ಮಾಡ್ತಾ ಇದೆ. ಅಂದ್ರೆ ಆ ಕೌಸ್ತುಭಮಣಿ ಭಗವಂತನಿಗೆ ಅಲಂಕಾರವಾಗುವುದಲ್ಲ, ಭಗವಂತನ ಕುತ್ತಿಗೆಯೇ ಕೌಸ್ತುಭಮಣಿಗೆ ಅಲಂಕಾರವಾಗಿದೆ. ನಾರ್ಮಲ್ ಆಗಿ ಆಭರಣಗಳು ಹಾಕೊಂಡ್ರೆ ಅವು ಅಲಂಕಾರ ಪ್ರಾಯವಾಗಿದೆ ಅಂತೇಳಿ, ನಾವು ಅಲಂಕಾರ ಅವು ನಮ್ಮನ್ನು ಇನ್ನೂ ನಮ್ಮ ಚೆನ್ನಾಗಿ ಕಾಣುವಂತೆ ಮಾಡುತ್ತೆ. ಆದ್ರೆ ಇಲ್ಲಿ ಹೇಗಿದೆ ಅಂದ್ರೆ ಭಗವಂತನ ಕುತ್ತಿಗೆ ಆ ಕೌಸ್ತುಭಮಣಿ ಚೆನ್ನಾಗಿ ಕಾಣುವಂತೆ ಮಾಡ್ತಾ ಇದೆ ಅಂತೇಳಿ. ಸೊ ಆ ಕೌಸ್ತುಭಮಣಿಗೆ ಭಗವಂತನ ಕುತ್ತಿಗೆ ಏನೇ ಅಲಂಕಾರವಾಗಿದೆ ಅಂತ ಹೇಳಿ. ಅದಕ್ಕೆ ಭಾಸ್ವತ್ ಕೌಸ್ತುಭ ಭಾಸಕಂ, ಭಾಸಿತಂ ಅಂತ ಹೇಳಿದ್ರೆ ಅದರಿಂದ ಪ್ರಕಾಶವನ್ನು ಪಡೆಯುತ್ತಿದೆ ಅಂತೇಳಿ. ಭಾಸ್ವತ್ ಕೌಸ್ತುಭ ಭಾಸಕಂ ಅಂದ್ರೆ ಪ್ರಕಾಶಿಸುವ ಕೌಸ್ತುಭಮಣಿಗೆ ಇನ್ನಿಷ್ಟು ಪ್ರಕಾಶವನ್ನು ಕೊಡ್ತಾ ಇದ್ದಾನೆ ಭಗವಂತ. ಸೊ ಭಗವಂತನಿಂದ, ಭಗವಂತನ ಕುತ್ತಿಗೆಯಿಂದ ಆ ಕೌಸ್ತುಭಮಣಿಗೆ ಪ್ರಕಾಶ ಬರ್ತಾ ಇದೆ. ಕೌಸ್ತುಭಮಣಿಯಿಂದ ಕುತ್ತಿಗೆಗೆ ಪ್ರಕಾಶ ಬರುವುದಲ್ಲ, ಕುತ್ತಿಗೆಯಿಂದ ಕೌಸ್ತುಭಮಣಿಗೆ ಪ್ರಕಾಶ ಬರುತ್ತೆ ಅಂತೇಳಿ ದ್ವಾದಶೋತ್ತರದಲ್ಲಿ ಅದನ್ನೇ ಹೇಳಿದ್ದಾರೆ. ಅದೇ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಕೌಸ್ತುಭಮಣಿಯೇ ಅಧಿಭೂಷಣಾರ್ಥ, ಆ ಕೌಸ್ತುಭಮಣಿಗೆ ಸಾರ್ಥಕತೆ ಯಾವಾಗ ಬಂತು, ಯಾವಾಗಾದ್ರೆ ಆ ಕೌಸ್ತುಭಮಣಿ ಭಗವಂತನ ಕುತ್ತಿಗೆ ಏನು ಅಲಂಕರಿಸಿದೆಯೋ ಆವಾಗ ಆ ಕೌಸ್ತುಭಮಣಿಯಿಂದ ಭಗವಂತನಿಗೆ ಪ್ರಕಾಶ ಬರುವುದಲ್ಲದೆ ಭಗವಂತನಿಂದ ಕೌಸ್ತುಭಮಣಿಗೆ ಪ್ರಕಾಶ ಬರುವುದರಿಂದ ಆ ಕೌಸ್ತುಭಮಣಿಗೆ ಅರ್ಥಂ ಪ್ರಯೋಜನಂ ಸಾರ್ಥಕತೆ ಬಂತು, ಇಟ್ ಬಿಕೇಮ್ ಮೀನಿಂಗ್ ಫುಲ್ ಫಾರ್ ದ ಕೌಸ್ತುಭಮಣಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಕೌಸ್ತುಭಮಣೇ ಅಧಿಭೂಷಣಾರ್ಥಂ, ಅರ್ಥಂ ಅಂದ್ರೆ ಪ್ರಯೋಜನಂ ಅಂತೇಳಿ. ಭೂಷಣಾರ್ಥಂ ಅಂದ್ರೆ ಭೂಷಣಕ್ಕಾಗಿ ಅದು ಇದಂತಲ್ಲ, ಭೂಷಣವೇ ಅರ್ಥವಾಗಿ ಅಂದ್ರೆ ಭೂಷಣವಾಗಿ ಇರುವುದೇ ಪ್ರಯೋಜನವಾಗಿ ಇದೆ ಕೌಸ್ತುಭಮಣಿಗೆ, ಅದೇ ಸಾರ್ಥಕತೆ ಆಗಿದೆ ಕೌಸ್ತುಭಮಣಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಕುತ್ತಿಗೆಯನ್ನು ಕೂಡ ಮನಸ್ಸಿ ಕುರಿಯಾತ್ ಅಂತೇಳಿ, ಅಂದ್ರೆ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಖಿಲ ಲೋಕ ನಮಸ್ಕೃತತ್ವಾತ್ ಋಷಭತ್ವಂ ಯುಕ್ತಂ ಅಂತೇಳಿ, ಅಖಿಲ ಲೋಕ ನಮಸ್ಕೃತನಾದ್ದರಿಂದ ಭಗವಂತನಿಗೆ ಋಷಭತ್ವ, ಶ್ರೇಷ್ಠತ್ವ, ಸರ್ವೋತ್ಕೃಷ್ಟತ್ವ, ಸರ್ವೋತ್ತಮತ್ವ ಯುಕ್ತಿಯುಕ್ತವಾಗಿದೆ, ಬಹಳ ಸರಿಯಾಗಿದೆ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಇದು ಹೇಳಿದ ಮೇಲೆ ನೆಕ್ಸ್ಟ್ ಇಲ್ಲಿ ಭಗವಂತನ ವಕ್ಷಸ್ಥಲ ಕುತ್ತಿಗೆಯನ್ನು ಧ್ಯಾನ ಮಾಡಬೇಕಂತ ಹೇಳಿದ ಮೇಲೆ 26ನೇ ಶ್ಲೋಕದಲ್ಲಿ ಬಾಹುಗಳನ್ನು ಮತ್ತು ಆಯುಧಗಳನ್ನು ಧ್ಯಾನ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳುವಾಗ ಬಾಹುಂಶ್ಚ ಮಂದರಗಿರೇಹೇ ಪರಿವರ್ತನೇನ ನಿರ್ನಿಕ್ತ ಬಾಹುವಲಯಾನ್ ಅಧಿಲೋಕಪಾಲಾನ್ ಸಂಚಿಂತಯೇತ್ ದಶಶತಾರಂ ಅಸಹ್ಯ ತೇಜ ಶಂಖಂ ಚ ತತ್ ಕರಸರೋರುಹ ರಾಜಹಂಸಂ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ವಿಜಯದ್ವಜರು ಹೇಳುವಂತಹ ಮಾತುಗಳನ್ನು ನೋಡಿಬಿಟ್ಟು ಇನ್ನು ಸ್ವಲ್ಪ ಅದರ ಅರ್ಥ ಚಿಂತನೆ ಮಾಡೋಣ. ಹರೇ ಬಾಹುಂಶ್ಚ ದಶಶತಾರಂ ಚ ಶಂಖಂ ಚ ಸಂಚಿಂತೆಯೇ ಅನ್ವಯ ಮಂದರಗಿರೇ ಪರಿವರ್ತನೇನ ಪರಿಭ್ರಮಣೇನ ನಿರ್ನಿಕ್ತಃ ಶೋಭಿತಃ ಬಾಹುವಲಯಃ ಅಂಗದಾದಯಃ ಯೇಷಾಂ ತೇ ತಥಾ ತಾನ್ ಅಧಿಶ್ರಿತ ಲೋಕಪಾಲ ಇಂದ್ರಾದಯಃ ಯೇಷು ತೇ ತಥಾ ತಾನ್ ದಶಶತಂ ಸಹಸ್ರಂ ಅರಾಣಿ ದಳಾಣಿ ಯಸ್ಯ ತತ್ ತಥೋಕ್ತಂ ಶತ್ರೂಣಾಂ ಅಸಹ್ಯಂ ಸೋಢುಂ ಅಶಕ್ಯಂ ತೇಜಃ ವೀರ್ಯಂ ಯಸ್ಯ ತತ್ ತಥಾ ಉಕ್ತಂ ತಸ್ಯ ಹರೇಹೆ ಕರಾಯೇವ ಸರೋರುಹಾಣಿ ಪದ್ಮಾನಿ ತೇಷು ರಾಜಹಂಸಮಿವ ವರ್ತಮಾನಂ ಅಂತೇಳಿ ವ್ಯಾಖ್ಯಾನ ಹೇಳಿದ್ದಾರೆ. ಏನು ವ್ಯಾಖ್ಯಾನದ ಅರ್ಥ ನೋಡಿ, ಶ್ಲೋಕದ ಅರ್ಥವನ್ನು ಇನ್ನು ಸ್ವಲ್ಪ ನೋಡೋಣ. ಹರೇಹೆ ಇಲ್ಲಿ ಹರಿಯ ಬಾಹುಗಳನ್ನು, ಬಾಹುಂಶ್ಚ ಬಾಹುಗಳನ್ನು, ಯಾರ ಬಾಹುಗಳನ್ನು, ಹರಿಯ ಬಾಹುಗಳನ್ನು ಅಂತೇಳಿ ದಶಶತಾರಂ ಅಂತ ಹೇಳಿದ್ದಾರೆ. ದಶಶತಾರಂ ಅಂತ ಹೇಳಿದರೆ ದಶ ಅಂದ್ರೆ ಹತ್ತು, ಶತ ಅಂದ್ರೆ ನೂರು, ಅರಗಳು ಅಂದ್ರೆ ಸ್ಪೋಕ್ಸ್ ಅಂತೀವಲ್ವ, ಆ ಚಕ್ರದಲ್ಲಿ ಇರುವಂತಹ ಆ ಅರೆಕಡ್ಡಿಗಳು ಅಂತೀವಿ ಕನ್ನಡದಲ್ಲಿ, ಅರೆಕಡ್ಡಿಗಳು ಅರಗಳು ಅಂತ. ಅಂದ್ರೆ ಒಂದು ಚಕ್ರವನ್ನು ನಿರ್ಮಾಣ ಮಾಡಿದಾಗ ಆ ಚಕ್ರದ ಕೇಂದ್ರ ಬಿಂದುವಿನಿಂದ ಅದರ ಪರಿಧಿಗೆ ಸುತ್ತ ಇರುವಂತಹ ಪರಿಧಿಯ ಕೊನೆಯ ಸರ್ಕ್ಯುಲರ್ ಆಗಿರುವಂತಹ ಭಾಗ ಯಾವುದಿದೋ ಆ ಎರಡಕ್ಕೂ ಸೇರಿ ಜೋಡಿಸುವಂತಹ ಅರಕಡ್ಡಿಗಳು ಅವು ಆಶ್ರಯ ಅಂದ್ರೆ ಸಪೋರ್ಟ್ ಕೊಡ್ತಾ ಇರುವಂತಹ ಪರಿಧಿ ನಿಲ್ಲಬೇಕಂದ್ರೆ ಆ ಕೇಂದ್ರ ಬಿಂದುವಿನಿಂದ ಪರಿಧಿಗೆ ಆ ಸ್ಪೋಕ್ಸ್, ನಾವು ಸ್ಪೋಕ್ಸ್ ಅಂತ ಯಾವ್ದನ್ನ ಕರಿತೀವೋ ಹಾಗೆ ಇರುವಂತಹ ಅರಿಕಡ್ಡಿಗಳಿದ್ದಾಗ ಅದು ಚಕ್ರ ಚೆನ್ನಾಗಿ ದೃಢವಾಗಿರುತ್ತೆ. ಸೊ ಚಕ್ರ ದೃಢವಾಗಿ ಇರುವಂತಹ ಹಾಗೆ ಮಾಡುವಂತಹ ಪರಿಧಿಗಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಆ ಪರಿಧಿಗೆ ಹಾಕುವಂತಹ ಸ್ಪೋಕ್ಸ್ ಅರಿಕಡ್ಡಿಗಳನ್ನು ಹೇಳ್ತಾ ಇದ್ದಾರೆ. ಅಂತ ಸಾವಿರ ಅಂದ್ರೆ ಸಾವಿರಾರು ಅರಗಳು ಇರುವಂತಹದ್ದು ಚಕ್ರ. ಅದಕ್ಕೆ ಸಹಸ್ರಾರ ಅಂತಲೂ ಕರ್ತೀವಿ. ಸಹಸ್ರಾರ ಅಂದ್ರು ದಶಶತಾರ ಅಂದ್ರು ಆ ಚಕ್ರವರ್ತಿ ಹೇಳುವಂತಹ ಹೆಸರು ಅದು. ಅದರ ಇನ್ನು ಅರ್ಥವಿಸ್ತಾರ ಮುಂಚೆ ನೋಡೋಣ. ಅದಾದ ಮೇಲೆ ಶಂಖಂ ಚ, ಶಂಖವನ್ನು ಕೂಡ ಸಂಚಿಂತೆಯೇತು ಸಮ್ಯಕ್ ಚಿಂತೆಯೇತು ಚೆನ್ನಾಗಿ ನಾವು ಧ್ಯಾನ ಮಾಡಬೇಕು ಅಂತ ಹೇಳಿ ಮಂದರಗಿರೇಹೆ ಪರಿವರ್ತನೇನ ಅಂತ ಹೇಳಿ. ಮಂದರಗಿರೇಹೆ ಪರಿವರ್ತನೇನ, ಮಂದರಗಿರಿ ಇಲ್ಲಿ ಸಮುದ್ರ ಮಥನದ ಅಮೃತ ಮಥನ ನಡೆಯುವಾಗ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತಹ ಸಮಾಚಾರ ವೃತ್ತಾಂತ. ಮಂದರಗಿರಿಯನ್ನು ಹೊತ್ತಿದ್ದಾನೆ ಭಗವಂತ. ತಾನು ಕೂರ್ಮಾವತಾರವನ್ನು ತಾಳಿ ಆ ಮಂದರ ಪರ್ವತ ಒಳಗೆ ಸಮುದ್ರದಲ್ಲಿ ಮುಳುಗ್ತಾ ಇರುವಾಗ ತಾನು ಅದನ್ನು ಎತ್ತಿ ಹಿಡಿದಿದ್ದಾನೆ. ಆಗ ಮಂದರಗಿರಿಯನ್ನು ಎತ್ತಿ ಹಿಡಿದಾಗ ಅದರ ಪರಿವರ್ತನೇನ ಅದು ಭ್ರಮಿಸುವುದರಿಂದ ಪರಿಭ್ರಮಣೇನ ನಿರ್ನಿಕ್ತ ಶೋಭಿತ ಚೆನ್ನಾಗಿ ಶೋಭ ಪ್ರಕಾಶವನ್ನು ಪಡೆದಿರುವಂತಹ ಬಾಹುವಲಯ ಅಂದ್ರೆ ಆ ಬಾಹುಗಳ ಆಭರಣಗಳು ಅಂಗದಗಳು ಅಂತ ಕರೀತಾರೆ. ಅಂಗದ ಭುಜಕೀರ್ತಿ ಬಾಹು ಆಭರಣಗಳು ಅವು ಭುಜಕೀರ್ತಿಗಳಂತ ಕರೀತಾರೆ. ಇಂತಹ ಆಭರಣಗಳು ಇರುವಂತಹ ಭಗವಂತ ಆಭರಣಗಳನ್ನು ಕೂಡಿದವನಾಗಿದ್ದಾನೆ. ಅವನಿಂದ ಅಧಿಷ್ಠಿತ ಲೋಕಪಾಲಾ ಇಂದ್ರಾದಯ, ಅವನನ್ನು ಆಶ್ರಯ ಮಾಡಿಕೊಂಡಿರುವಂತಹ ಲೋಕಪಾಲಕರಾದಂತಹ ಇಂದ್ರಾದೇಯಗಳು ದೇವತೆಗಳಿದ್ದಾರೆ. ಅದಕ್ಕೆ ನಿನಿಕ್ತ ಬಾಹು ವಲಯಾನ್ ಅಧಿಲೋಕಪಾಲಾನ್, ಅಧಿಲೋಕಪಾಲಾನ್ ಅಂದ್ರೆ ಅಧಿಷ್ಠಿತ ಲೋಕಪಾಲಾ ಇಂದ್ರಾದಯ ಯೇಷು, ಯಾವ ಭಗವಂತನಲ್ಲಿ ಆದ್ರೆ ಆಶ್ರಯ ಮಾಡಿಕೊಂಡು ಇಂದ್ರಾದಿ ಲೋಕಪಾಲಕರಿದ್ದಾರೋ ಅಂತಹ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳಿ ಆ ಬಾಹುಗಳನ್ನು ಚಿಂತನೆ ಮಾಡಬೇಕು. ದಶಶತಂ ಸಹಸ್ರಂ ಅರಾಣಿ ದಳಾಣಿ ಯಸ್ಯ ತತ್ ತಥೋಕ್ತಂ ಅಂತೇಳಿ. ಸೊ ಇಲ್ಲಿ ಈ ಶಬ್ದದ ಒಂದು ವಿಸ್ತಾರ ಮಾಡೋಣ. ನಮಗೆ ಯಾವ್ದಾದ್ರು ಅರ ಅಂದ್ರೆ ನಾನು ಹೇಳ್ಸ್ಕೋ, ಅರಗಳು ಇದ್ದದ್ದು ಅರಿ, ಅರಿ ಅನ್ನುವ ಶಬ್ದಕ್ಕೆ ಚಕ್ರ ಅಂತ ಹೇಳಿ, ಅರಗಳು ಉಳ್ಳದ್ದು ಅರಿ. ಅರಿ ಅಂದ್ರೆ ಶತ್ರು ಅಂತ ಒಂದು ಅರ್ಥ ಇದೆ, ಅದೇ ಅರಿ ಅಂದ್ರೆ ಚಕ್ರ ಅಂತಲೂ ಅರ್ಥ ಇದೆ. ಸೊ ಅರಗಳು ಉಳ್ಳದ್ದು ಅರಿ. ಆದ್ರೆ ಈ ಶಬ್ದ ಅರ ಅನ್ನುವ ಶಬ್ದ ಆಗಲಿ, ಯಾವುದೇ ಯಕಾರದಿಂದ ಬರುವ ಶಬ್ದಗಳು ಇರುವಾಗ ಅದು ಸಪರೇಟ್ ಆಗಿ ಸ್ಟ್ಯಾಂಡ್ ಅಲೋನ್ ಹೇಳಿದಾಗ ಅರಗಳು ಉಳ್ಳದ್ದು ಅರಿ. ಹಾಗೆ ಗುಣಗಳು ಉಳ್ಳವನು ಗುಣಿ, ಗುಣಿ ಅಂತ ಹೇಳುವಾಗ ಗುಣ ಗುಣಿ ಶಬ್ದವನ್ನು, ಗುಣಗಳು ಉಳ್ಳವನು ಗುಣಿ ಅಂತ ಹೇಳ್ತೀವಿ. ಆದರೆ ಆ ಶಬ್ದಗಳಿಗೆ ಮುಂಚೆ ಇನ್ನೊಂದು ಶಬ್ದವನ್ನು ವಿಶೇಷಣ ಅಡ್ಜೆಕ್ಟಿವ್ ಸೇರಿಸಿದಾಗ ಆ ಶಬ್ದಕ್ಕೆ ಅದು ಇಕಾರವನ್ನು ನಾವು ಹೇಳಬೇಕಾಗಿಲ್ಲ, ಹೇಳೋದಿಲ್ಲ. ಉದಾಹರಣೆಗೆ ಭಗವಂತ, ಗುಣಗಳುಳ್ಳವನು ಗುಣಿ, ಭಗವಂತನನ್ನು ಗುಣಿ ಅಂತ ಕರಿತೀವಿ. ಆದರೆ ಅನಂತ ಅನ್ನೋ ಶಬ್ದ ಸೇರಿಸಿದ್ದೀವಿ ಅನ್ಕೊಳ್ರಿ, ಅನಂತ ಗುಣ, ಆವಾಗ ಅನಂತ ಗುಣಿ ಅಂತ ಹೇಳೋದಿಲ್ಲ. ಅನಂತ ಗುಣಗಳು ಉಳ್ಳವನು ಅಂತ ಹೇಳಿದಾಗ ಅನಂತ ಗುಣ ಅಂತಲೇ ಹೇಳಿಬಿಡ್ತೀವಿ. ಅನಂತ ಗುಣ, ಅನಂತ ಗುಣ ಅಂದ್ರೆ ಅನಂತ ಗುಣಗಳು ಉಳ್ಳವನು. ಗುಣ ಅನ್ನುವ ಶಬ್ದ ಒಂದೇ ಪ್ರಯೋಗ ಮಾಡಿದಾಗ ಗುಣಗಳು ಉಳ್ಳವನು ಗುಣಿ ಆಗುತ್ತಾನೆ. ಅನಂತ ಗುಣಗಳು ಉಳ್ಳವನು ಅನಂತ ಗುಣಿ ಅಂತ ಹೇಳೋದಿಲ್ಲ, ಅನಂತ ಗುಣ ಅಂತೆಯೇ ಹೇಳ್ತೀವಿ. ಅನಂತ ಗುಣಗಳು ಉಳ್ಳವನು ಅನಂತ ಗುಣನೇ ಆಗ್ತಾನೆ. ಅಂದ್ರೆ ವ್ಯಾಕರಣದ ಪ್ರಕಾರ, ಸಂಸ್ಕೃತ ವ್ಯಾಕರಣದ ಪ್ರಕಾರ ಮುಂದೆ ಒಂದು ವಿಶೇಷಣ ಬಂದಾಗ ಆ ಅಕಾರ ಶಬ್ದ ಇಕಾರ ಆಗೋದಿಲ್ಲ. ಅನಂತ ಗುಣಗಳು ಉಳ್ಳವನು ಅನಂತ ಗುಣಿ ಆಗೋದಿಲ್ಲ, ಅನಂತ ಗುಣ ಅಂತಲೇ ಪ್ರಯೋಗ ಮಾಡ್ತಾರೆ. ಸೊ ಅನಂತ ಗುಣ ಅಂದ್ರೆ ಅನಂತ ಗುಣಗಳು ಉಳ್ಳವನು. ಹಾಗೆಯೇ ಅರಗಳು ಉಳ್ಳದ್ದು ಅರಿ, ಅರ ಅರಿ ಅನ್ನೋ ಶಬ್ದ, ಅರ ಅನ್ನೋ ಶಬ್ದ ಸಪರೇಟ್ ಆಗಿ ಹೇಳಿದಾಗ ಆ ಅರ ಶಬ್ದಕ್ಕೆ ಸಹಸ್ರ ಆಗಲಿ ದಶಶತ ಆಗಲಿ ಸೇರಿಸಿದಾಗ ದಶಶತಾರಂ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲ ಸಹಸ್ರಾರ, ಸಹಸ್ರಾರ ದಶಶತಾರ, ಸಹಸ್ರಾರಿ ಅಂತ ಹೇಳೋದಿಲ್ಲ, ದಶಶತಾರಿ ಅಂತ ಪ್ರಯೋಗ ಮಾಡೋದಿಲ್ಲ. ದಶಶತಾರ ಸಹಸ್ರಾರ ಅಂದರೆ ಸಾವಿರ ಅರೆಗಳು, ಅರೆಗಳು ಅರೆಕಡ್ಡಿಗಳು ಉಳ್ಳದ್ದು ಅಂತ ಹೇಳಿ. ಸೊ ಈ ವಿಧವಾಗಿ ಅಲ್ಲಿ ಸಂಸ್ಕೃತ ವ್ಯಾಕರಣದ ಪ್ರಕಾರ ದಶಶತಾರ ಅಂತೇ ಬರುತ್ತೆ, ದಶಶತಾರಿ ಅಂತ ಬರೋದಿಲ್ಲ. ಸೊ ಹೀಗೆ ಆ ಚಕ್ರಕ್ಕೆ ದಶಶತಾರ ಅಂದ್ರೆ ಸಾವಿರಾರು ಅರೆಕಡ್ಡಿಗಳು ಉಳ್ಳದ್ದು, ಆದ್ದರಿಂದ ಅದಕ್ಕೆ ದಶಶತಾರ ಅಂತ ಕರೀತಾರೆ. ದಶಶತಂ ಸಹಸ್ರಂ ಅರಾಣಿ ದಳಾಣಿ ಯಸ್ಯ ತತ್ ತಥಾ ಉಕ್ತಂ. ಇಂತಹ ಸಾವಿರ ದಳಗಳು ಉಳ್ಳಂತಹ ಚಕ್ರವನ್ನು ಭಗವಂತ ಧಾರಣ ಮಾಡಿದ ಚಕ್ರವನ್ನು ನಾವು ಚಿಂತನೆ ಮಾಡಬೇಕು ಅಂತೇಳಿ. ಅದೇ ವಿಧವಾಗಿ ಅಲ್ಲಿ ಹೇಳುವಾಗ ಸಂಚಿತೆ ದಶತಾರಂ ಅಸಹ್ಯ ತೇಜ, ಅಸಹ್ಯ ತೇಜ ಅಂದರೆ ತೇಜಸ್ಸು ಸಹನ ಮಾಡಲಿಕ್ಕಾಗೋದಿಲ್ಲ. ಯಾರಿಗೆ ಸಹನ ಮಾಡೋಕ್ಕ? ಶತ್ರುನಾಮ ಅಂದ್ರೆ ಅಸಹ್ಯ ತೇಜ, ಶತ್ರುನಾಂ ಅಸಹ್ಯಂ ಸೋಢುಂ ಅಸಖ್ಯಂ ಅಂದ್ರೆ ಸಹನ ಮಾಡಲಕ್ಕೆ ಸಾಧ್ಯವಿಲ್ಲದಂತ ಶತ್ರುಗಳಿಗೆ ಆ ಭಗವಂತನ ಚಕ್ರವು ಹೇಗಿದೆ ಅಂತ ಹೇಳಿದರೆ ಅದು ಅವರು ನೋಡಿದರೆ ಆ ನೋಡುವುದಕ್ಕೆ ಕೂಡ ಅವರಿಗೆ ಸಾಮರ್ಥ್ಯ ಇರೋದಿಲ್ಲ. ದೇ ಕೆನಾಟ್ ಇವನ್ ಲುಕ್ ಇಟ್ ಇಟ್, ಅವರಿಗೆ ನೋಡಲಕ್ಕೂ ಸಹನ ಮಾಡಲಿಕ್ಕೂ ಸಾಧ್ಯವಿಲ್ಲದಂತಹ ತೇಜಸ್ಸಿನಿಂದ ಕೂಡಿರುವಂತಹ ಆ ಚಕ್ರವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ತೇಜ ಅಂದ್ರೆ ವೀರ್ಯಂ, ಅಸಹ್ಯ ತೇಜ ವೀರ್ಯಂ, ಆ ಅಂತಹ ವೀರ್ಯದಿಂದ ತೇಜಸ್ಸಿನಿಂದ ಕೂಡಿರುವಂತಹ ಚಕ್ರವನ್ನು ನಾವು ಚಿಂತನೆ ಮಾಡಬೇಕು ಅಂಥೇಳಿ. ಅದೇ ವಿಧವಾಗಿ ತಸ್ಯ ಹರೇ ಕರಾಯೇವ ಸರೋರುಹಾಣಿ ಪದ್ಮಾನಿ, ಆ ಭಗವಂತನ ಕೈಗಳೇ ಪದ್ಮಗಳು, ಸರೋರುಹಗಳು, ಸರಸ್ಸಿನಲ್ಲಿ ಸರೋವರದಲ್ಲಿ ಹುಟ್ಟಿದಂತಹ ಪದ್ಮಗಳು ಆ ಜೊತೆಲಿ ಹೋಲಿಸಿದ್ದಾರೆ. ಅಂದ್ರೆ ಕೈಗಳೆನ್ನುವ ಪದ್ಮಗಳಲ್ಲಿ ಈ ಶಂಖ ಇದೆ, ಆ ಕೈ ಅನ್ನುವ ಪದ್ಮದಲ್ಲಿ ಇರುವ ಶಂಖವು ರಾಜಹಂಸದಂತಿದೆ. ತೇಷು ಆ ಕರಕಮಲಗಳಲ್ಲಿರುವ ಆ ರಾಜಹಂಸಮಿವ, ರಾಜಹಂಸದಂತಿರುವ ವರ್ತಮಾನಂ ಇರುವಂತಹ ಶಂಖವನ್ನು ಕೂಡ ನಾವು ಚಿಂತನೆ ಮಾಡಬೇಕಂತೇಳಿ. ಇಲ್ಲಿ ನಮಗೆ ಒಂದು ಸಂಶಯ ಬರುತ್ತೆ, ಇಲ್ಲಿ ಭಗವಂತನ ರೂಪಗಳ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಬಂದು ಭಗವಂತನ ಬಾಹುಗಳನ್ನು ಹೇಳಿದ್ದಾರೆ, ಅದು ಭಗವಂತನ ಅವಯವಾಯಿತು. ಮತ್ತೆ ಚಕ್ರ ಶಂಖಗಳನ್ನು ಆಯುಧಗಳನ್ನು ಯಾಕೆ ಹೇಳ್ತಾ ಇದ್ದಾರೆ? ನಾನು ಇದು ಮುಂದೆ ಕೆಲವು ಬಾರಿ ಹೇಳಿದ್ದೀನಿ, ಭಗವಂತನ ಆಯುಧಗಳನ್ನು ಚಿಂತನೆ ಮಾಡುವಾಗ ಜಡವಾದ ಆಯುಧಗಳನ್ನು ಚಿಂತನೆ ಮಾಡುವುದು ಮಾತ್ರವಲ್ಲ, ಆಯುಧಗಳೆಲ್ಲ ಭಗವಂತ ಯಾವ ಯಾವ ಆಯುಧಗಳನ್ನು ಧಾರಣೆ ಮಾಡಿದ್ದಾನೋ, ಚಕ್ರ ಶಂಖ ಗದಾ ಪದ್ಮ ಶಾನಂಗ ಧನಸ್ಸು ಇತ್ಯಾದಿ ಎಲ್ಲ ಆಯುಧಗಳನ್ನು ಕೂಡ ನಾವು ಭಗವಂತನ ರೂಪಗಳೇ ಆದಂತಹ ಆಯುಧಗಳನ್ನು ಕೂಡ ಚಿಂತನೆ ಮಾಡಬೇಕಂದ್ರೆ, ಉದಾಹರಣೆಗೆ ಚಕ್ರ ಆಯುಧ ತಗೊಂಡ್ರೆ ಆ ಚಕ್ರಾಯುಧ ಇರುವ ಸ್ಥಳದಲ್ಲಿ ಭಗವಂತನ ರೂಪವೇ ಆದ ಚಕ್ರ, ಅಂದ್ರೆ ಚಕ್ರನಾಮಕನಾದ ಭಗವಂತ ಆ ಚಕ್ರ ಆಕಾರದಲ್ಲಿ ಚಕ್ರನಾಮಕನಾಗಿ ಭಗವಂತ ತನ್ನದೇ ಆದ ರೂಪದಲ್ಲಿಯೂ ನೆಲೆಸಿದ್ದಾನೆ. ಅದೇ ಸ್ಥಾನದಲ್ಲಿ ಲಕ್ಷ್ಮ್ಯಾತ್ಮಕವಾದ ಚಕ್ರವೂ ನೆಲೆಸಿದೆ, ಅದೇ ಸ್ಥಾನದಲ್ಲಿ ಜಡವಾದ ಚಕ್ರವೂ ನೆಲೆಸಿದೆ. ಅದೇ ಸ್ಥಾನದಲ್ಲಿ ಚಕ್ರಕ್ಕೆ ಅವಾಂತರ ಅಭಿಮಾನಿಯಾದಂತಹ ಪ್ರದ್ಯುಮ್ನ ಮನ್ಮಥ ಚಕ್ರದ ಅಭಿಮಾನಿ ದೇವತೆ ಆ ಮನ್ಮಥನು ಅವನು ನೆಲೆಸಿದ್ದಾನೆ. ಅದಕ್ಕೆ ಚಕ್ರವು ರಾಮಾವತಾರದಲ್ಲಿ ಚಕ್ರ ಅವತಾರ ಮಾಡಿತು ಅಂತ ಹೇಳಿದ್ರೆ ಚಕ್ರ ಅಭಿಮಾನಿಯಾದ ಮನ್ಮಥನೇ ಭರತನಾಗಿ ಅವತಾರ ಮಾಡಿದ. ಸೊ ಹೀಗೆ ನಾಲ್ಕು ವಿಧವಾಗಿ ನಾವು ಭಗವಂತನ ರೂಪವೇ ಆದ ಚಕ್ರ, ಲಕ್ಷ್ಮ್ಯಾತ್ಮಕವಾದ ಚಕ್ರ, ಅದೇ ಸ್ಥಾನದಲ್ಲಿ ಜಡಾತ್ಮಕವಾದ ಚಕ್ರವೂ ಇದೆ. ಆ ಚಕ್ರಕ್ಕೆ ಮುಖ್ಯ ಅಭಿಮಾನಿಯಾಗಿ ಲಕ್ಷ್ಮಿ ಇದ್ದಾಳೆ, ಅವಾಂತರ ಅಭಿಮಾನಿಯಾಗಿ ಆ ಚಕ್ರದ ಅಭಿಮಾನಿ ದೇವತೆಯಾದಂತಹ ಮನ್ಮಥನೂ ಇದ್ದಾನೆ. ಸೊ ಹೀಗೆ ಎಲ್ಲವೂ ಕೂಡ ಆ ಚಕ್ರದ ಸ್ಥಾನದಲ್ಲಿ ನೆಲೆಸಿದೆ. ಸೊ ಚಕ್ರವನ್ನು ಚಿಂತನೆ ಮಾಡುವಾಗ ಇವೆಲ್ಲದಕ್ಕೂ ಶಕ್ತಿಯನ್ನು ಕೊಡುವಂತಹ, ಶಕ್ತಿ ಪ್ರದಾಯಕವಾದಂತಹ, ಶಕ್ತಿದಾಯಕವಾದಂತಹ ಆ ಭಗವಂತನ ರೂಪಮೇವಾದಂತಹ ಚಕ್ರವನ್ನು ಆ ಚಕ್ರನಾಮಕ ಚಕ್ರಾತ್ಮಕ ಚಕ್ರ ರೂಪಕನಾದ ಚಕ್ರ ಆಕಾರನಾದ ಭಗವಂತನ ಚಿಂತನೆಯನ್ನು ಮಾಡುವಾಗ ಆ ಭಗವಂತ ಅಲ್ಲೇ ನೆಲೆಸಿದ್ದಾನೆ. ಅಂದ್ರೆ ಆ ಭಗವಂತನ ಚಕ್ರಾಕಾರಕ್ಕೂ ಜಡವಾದ ಚಕ್ರಕ್ಕೂ ಅಭೇದವನ್ನು ನೋಡುವುದಲ್ಲ, ಅದೇ ಸ್ಥಾನದಲ್ಲಿಯೇ. ಹೇಗಾದರೆ ಒಂದು ವಿಗ್ರಹದಲ್ಲಿ ಭಗವಂತನ ರೂಪ ನೆಲೆಸಿದೆಯೋ ಹಾಗೆ ಆ ಜಡವಾದ ಚಕ್ರ ಇರುವ ಸ್ಥಾನದಲ್ಲಿಯೇ ಅದೇ ಜಾಗದಲ್ಲಿ ಲಕ್ಷ್ಮ್ಯಾತ್ಮಕ ಚಕ್ರವೂ ಇದೆ, ಭಗವಂತನ ರೂಪಾತ್ಮಕವಾದಂತಹ ಚಕ್ರವೂ ಇದೆ ಅದೇ ಸ್ಥಾನದಲ್ಲಿ. ಸೊ ಆದರೆ ಅವುಗಳಲ್ಲಿ ಅಂದ್ರೆ ಭಗವಂತನಿಗೂ ಮಿಕ್ಕ ವಸ್ತುಗಳಿಗೂ ಅಭೇದವನ್ನು ನೋಡುವುದಲ್ಲ, ಭಗವಂತನಿಗೂ ಮಿಕ್ಕ ವಸ್ತುಗಳಿಗೂ ನಾವು ಭೇದವನ್ನು ನೋಡಬೇಕು. ಆದರೆ ಅದೇ ಸ್ಥಾನದಲ್ಲಿ ಅವೆಲ್ಲವೂ ಕೂಡ ನೆಲೆಸಿದೆ ಅನ್ನುವ ಚಿಂತನೆಯನ್ನು ಮಾಡಬೇಕು ಅಂತ ಅದು ಆ ಕಾರಣದಿಂದ ಇಲ್ಲಿ ವರ್ಣನೆ ಮಾಡ್ತಾ. ಅದೇ ವಿಧವಾಗಿ ಶಂಖ ಸ್ಥಾನದಲ್ಲಿ ಭಗವಂತನದೇ ರೂಪವಾದ ಶಂಖವಿದೆ. ಅಷ್ಟೇ ಅಲ್ಲದೆ ಅದೇ ಸ್ಥಾನದಲ್ಲಿ ಲಕ್ಷ್ಮ್ಯಾತ್ಮಕವಾದ ಶಂಖವೂ ನೆಲೆಸಿದೆ, ಅದೇ ಸ್ಥಾನದಲ್ಲಿ ಜಡವಾದ ಶಂಖವೂ ಇದೆ, ಅದೇ ಸ್ಥಾನದಲ್ಲಿ ಆ ಜಡವಾದ ಶಂಖಕ್ಕೆ ಮುಖ್ಯ ಅಭಿಮಾನಿಯಾಗಿ ಲಕ್ಷ್ಮೀದೇವಿ, ಆ ಜಡವಾದ ಶಂಖಕ್ಕೆ ಅಭಿಮಾನಿಯಾದಂತಹ ಅನಿರುದ್ಧ ಪ್ರದ್ಯುಮ್ನ ಮಗನಾದಂತಹ ಅನಿರುದ್ಧ ದೇವತೆ, ಆ ದೇವತೆಯು ಅಲ್ಲೇ ಅದೇ ಸ್ಥಾನದಲ್ಲಿ ನೆಲೆಸಿದ್ದಾನೆ. ಆ ಅನಿರುದ್ಧನೇ ಮತ್ತು ಶತ್ರುಘ್ನಾಗ ಅವತಾರ ಮಾಡಿದವನು. ಸೊ ಹೀಗೆ ಅದೇ ಸ್ಥಾನದಲ್ಲಿ ಇರುವಂತಹ ಭಗವಂತನ ರೂಪವನ್ನು ಶಂಖ ಆಕಾರದಲ್ಲಿ ಶಂಖ ನಾಮಕನಾಗಿ ಶಂಖ ರೂಪಕನಾದಂತಹ ಭಗವಂತ ಶಂಖಾಕಾರದಲ್ಲಿ ನೆಲೆಸಿದ್ದಾನೆ. ಅದು ಭಗವಂತನೇ ರೂಪವಾದ ಶಂಖವೂ ಅಲ್ಲಿದೆ. ಆ ಭಗವಂತನ ರೂಪವನ್ನು ನಾವು ಚಿಂತನೆ ಮಾಡಬೇಕು. ಕೇವಲ ಜಡವಾದ ಆಯುಧಗಳ ಚಿಂತನೆಯಲ್ಲ ಅಲ್ಲಿ ನಾವು ಧ್ಯಾನಮಯ ಮಾಡಬೇಕಾಗಿದ್ದು, ಭಗವಂತನದೇ ರೂಪಗಳಾದಂತಹ ಚಕ್ರಶಂಖಗಳನ್ನು ನಾವು ಧ್ಯಾನ ಮಾಡಬೇಕು ಅಂತೇಳಿ ಅದು ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಬಾಹುಂಶ್ಚ ಮಂದರಗಿರೇ ಹೇ ಪರಿವರ್ತನೇನ, ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಭಗವಂತ ಕೂರ್ಮಾವತಾರನಾಗಿ ಅಲ್ಲಿ ಆ ಮಂದರಗಿರಿಯನ್ನು ಎತ್ತಿದಾಗ ಆ ಮಂದರ ಪರ್ವತವನ್ನು ಮಥನ ಮಾಡ್ತಾ ಇದ್ದಾರೆ. ಆ ಮಂದರ ಪರ್ವತ ಪರಿಭ್ರಮಿಸುತ್ತಾ ಇದೆ, ಹಾಗೆ ಹೀಗೆ ಅಲ್ಲಾಡ್ತಾ ಇದೆ, ತಿರುಗುತ್ತಾ ಇದೆ. ತಿರುಗುತ್ತಾ ಇರುವಾಗ ಅದರ ಪರಿವರ್ತನದಿಂದ ಭಗವಂತ ತಾನು ಕೂರ್ಮಾವತಾರವನ್ನು ಧಾರಣೆ ಮಾಡಿದಾಗ ಕೂಡ ಭಗವಂತನ ಆಭರಣಗಳು ಅದೇ ಅವನದೇ ರೂಪವಾಗಿರುವ ಕಾರಣದಿಂದ ಆಭರಣಗಳು ಕೂಡ ಭಗವಂತನ ರೂಪಗಳೇ ಆಗಿವೆ. ಅಂದ್ರೆ ಅದೇ ಸ್ಥಾನದಲ್ಲಿ ಜಡವಾದ ಆಭರಣಗಳಿರುವ ಸ್ಥಾನದಲ್ಲಿ ಭಗವಂತನ ರೂಪಕವಾದಂತಹ ಆಭರಣಗಳು ನೆಲೆಸಿದಾದ ಕಾರಣದಿಂದ ಆಭರಣಗಳು ಇದೆ. ಆ ಜಡವಾದ ಆಭರಣಗಳೇನಾಗ್ತಾ ಇದೆ, ಜಡಾತ್ಮಕವಾಗಿರುವಂತಹ ಆಭರಣಗಳು ಪರಿವರ್ತನೆಯಿಂದ ಅಂದರೆ ಆ ಮಂದರಗಿರಿಯ ಆ ಪರಿಭ್ರಮಣದಿಂದ ಅದಕ್ಕೆ ಒಂದು ಘರ್ಷಣೆ ನಡೀತಾ ಇದೆ, ಫ್ರಿಕ್ಷನ್. ಸೊ ಅದರಿಂದ ಆಭರಣಗಳು ಇನ್ನು ಚೆನ್ನಾಗಿ ಪಾಲಿಶ್ ಆಗಿದೆ ಅಂತ ಆಗಿದೆ ಅಂತ. ಅದಕ್ಕೆ ಪರಿವರ್ತನೇನ ನಿರ್ನಿಕ್ತಂ ಅಂದ್ರೆ ಆ ಮಂದರಗಿರಿಯ ಪರಿಭ್ರಮಣದಿಂದ ತಿರುಗಾಡುವುದರಿಂದ ಸುತ್ತುವುದರಿಂದ ಆಭರಣಗಳು ಅವನ ಭಗವಂತ ಧಾರಣೆ ಮಾಡಿದಂತಹ ಭುಜಕೀರ್ತಿಗಳು ಅಂಗದಾದಿಗಳು ಆ ಬಾಹು ವಲಯಗಳು ನಿರ್ನಿಕ್ತವಾಗಿದೆ, ಶೋಭಿತವಾಗಿದೆ, ಪ್ರಕಾಶಿತವಾಗಿದೆ. ಇನ್ನು ಜಸ್ಟಿಸ್ ನಮ್ಮ ಒಂದು ಆಭರಣವನ್ನು ಚೆನ್ನಾಗಿ ಘರ್ಷಣೆ ಮಾಡಿದರೆ ರಬ್ ಮಾಡಿದರೆ ಅದು ಚೆನ್ನಾಗಿ ಪಾಲಿಶ್ ಮಾಡಿದಂತೆ ಇನ್ನು ಪ್ರಕಾಶವಂತವಾಗುತ್ತೆ. ಹಾಗೆ ಈ ಮಂದರಗಿರಿಯ ಘರ್ಷಣೆದಿಂದ ಆಭರಣಗಳು ಇನ್ನೂ ಪ್ರಕಾಶವಂತವಾಗಿದೆ ಅಂತ ಹೇಳಿ ನಿಕ್ತ ಬಾಹುವಲಯಾನ್ ಅಧಿಲೋಕಪಾಲಾನ್ ಅಂತಹ ಆಭರಣಗಳು ಭುಜಗಳು ಎಲ್ಲವೂ ಕೂಡ ಲೋಕಪಾಲಕರಾದ ಇಂದ್ರಾದಿಗಳಿಗೆ ಆಶ್ರಯಭೂತವಾಗಿದೆ. ಭಗವಂತನ ರೂಪಗಳು ಅಂದ್ರೆ ಆ ಭಗವಂತನ ರೂಪಗಳನ್ನು ಆಶ್ರಯ ಮಾಡಿಕೊಂಡು ಇಂದ್ರಾದಿ ದೇವತೆಗಳು ಲೋಕಪಾಲಕರಿದ್ದಾರೆ. ಅಂತಹ ಆ ಭಗವಂತನ ರೂಪಾತ್ಮಕವಾದಂತಹ ಆ ಬಾಹುಗಳನ್ನು ಆಭರಣಗಳನ್ನು ಭಗವಂತನಿಗೂ ಭಗವಂತನ ಅವಯವಗಳಿಗೂ ಅಭೇದ. ಸೊ ಆ ಕಾರಣದಿಂದ ಭಗವಂತನ ಬಾಹುಗಳನ್ನು ಚಿಂತನೆ ಮಾಡಿದರೆ ಭಗವಂತನ ಚಿಂತನೆ ಮಾಡಿದಂತಲೇ ಆಗತ್ತೆ. ಭಗವಂತನ ರೂಪಾತ್ಮಕವಾದಂತಹ ಆಭರಣಗಳು ಶಂಖಚಕ್ರಗಳನ್ನು ಚಿಂತನೆ ಮಾಡಿದ್ರೆ ಆ ಭಗವಂತನ ಚಿಂತನೆ ಮಾಡಿದಂತೆ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಂಚಿಂತೆಯೇ ದಶ ಶತಾರಂ ಅಸಹ್ಯ ತೇಜ ಶಂಖಂಚ ತತ್ ಕರ ಸರೋರುಹ ರಾಜಹಂಸಂ ಅಂತೇಳಿ. ಈಗ ನೋಡ್ರಿ, ಸರೋರುಹ ಅಂದ್ರೆ ಸರೋವರದಲ್ಲಿ ಹುಟ್ಟಿದಂತಹದ್ದು, ಸರೋವರದಲ್ಲಿ ಹುಟ್ಟಿದಂತಹ ಕಮಲಗಳು. ಇಲ್ಲಿ ಭಗವಂತನ ಕೈಗಳನ್ನು ಕಮಲಗಳ ಜೊತೆಯಲ್ಲಿ ಹೋಲಿಸಿದ್ದಾರೆ. ಆ ಕರ ಕಮಲಗಳನ್ನು ಆ ಸರೋರುಹಗಳನ್ನು ಸರೋವರದ ಜೊತೆ ಹೋಲಿಸಿದ್ದಾರೆ. ಒಂದು ಸರೋವರದಲ್ಲಿ ರಾಜಹಂಸ ಇದ್ದರೆ ಹೇಗಿರುತ್ತೆ? ಸರೋವರದಲ್ಲಿ ನೀರು, ನೀಲ ಬಣ್ಣದ ನೀರಿದೆ. ಆ ನೀಲ ಬಣ್ಣದಲ್ಲಿರುವ ನೀರಿನಲ್ಲಿ ಬೆಳ್ಳಗಿರುವಂತಹ ರಾಜಹಂಸ ಇದ್ದರೆ ಆ ದೃಶ್ಯ ಎಷ್ಟು ಒಂದು ಸುಂದರವಾಗಿರುತ್ತೆ. ಹಾಗೆ ಭಗವಂತನ ಕರಕಮಲಗಳು ನೀಲ ಬಣ್ಣದಲ್ಲಿ ಭಗವಂತನ ಕೈಗಳಿವೆ. ನೀಲ ಬಣ್ಣದಲ್ಲಿರುವ ಭಗವಂತನ ಕೈಯಿನಲ್ಲಿ ನೆಲೆಸಿರುವಂತಹ ಆ ಶಂಖವು ಬೆಳ್ಳಗಿರುವ ಶಂಖ. ಆ ಬೆಳ್ಳಗಿರುವ ಶಂಖ ಭಗವಂತನ ನೀಲ ಕಮಲದ ಅಂತಿರುವ ಆ ಕೈಗಳಲ್ಲಿ ಇರುವಾಗ ಅದು ಹೇಗಿದೆ ಅಂತ ಹೇಳಿದರೆ ಸರೋವರದಲ್ಲಿರುವ ರಾಜಹಂಸೆಯಂತೆ. ಹೇಗೆ ಆದರೆ ನೀಲ ಬಣ್ಣದ ನೀರಿರುವಂತಹ ಸರೋವರದಲ್ಲಿರುವ ಬೆಳ್ಳನ ರಾಜಹಂಸ, ಹಂಸ ಅಂದ್ರೆ ಸ್ವಾನ್, ರಾಜಹಂಸನ ಕಿಂಗ್ ಸ್ವಾನ್ ಅಂತೀವಲ್ವ, ಬೆಳ್ಳಗಿರುವ ರಾಜಹಂಸ. ಸೊ ನೀಲಿ ಬಣ್ಣದ ನೀರಿನಲ್ಲಿರುವ ಬೆಳ್ಳನ ರಾಜಹಂಸದಂತೆ ನೀಲ ಬಣ್ಣದ ಭಗವಂತನ ಕರ ಕಮಲಗಳಲ್ಲಿ ಈ ಬೆಳ್ಳಗಿರುವ ಶಂಖ ಇದ್ರೆ ಹಾಗೆ ಕಾಣಿಸ್ತಾ ಇದೆ, ಸುಂದರವಾದ ದೃಶ್ಯ ಇದೆ ಅಂತ ಹೇಳಿ ನಮಗೆ ಬಹಳ ಸುಂದರವಾದ ಉಪಮಾಲಂಕಾರ ಸಿಮಿಲಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಭಗವಂತನ ಕರಕಮಲಗಳಲ್ಲಿ ನೆಲೆಸಿರುವಂತಹ ಆ ಪದ್ಮವು ರಾಜಹಂಸದಂತೆ ಶಂಖ. ಸೊ ಅದಕ್ಕೆ ಶಂಖವನ್ನು ಹೇಳ್ತಾ ಇದ್ದಾರೆ. ಶಂಖಂಚ ಶಂಖ ರಾಜ ಶಂಖ ಬೆಳ್ಳಗಿರುತ್ತೆ, ರಾಜಹಂಸದಂತಿರುವ ಆ ಶಂಖವನ್ನು ನಾವು ಚಿಂತನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಕೌಮೋದಕಿಂ ಭಗವತೋ ದೈತಾಂ ಸ್ಮರೇತ ದಿಗ್ಧಾಮ ರಾತಿ ಭಟಶೋಣಿತ ಕದ್ದಮೇನ ಮಾಲಾಂ ಮಧು ವ್ರತ ವರೂಥ ಗಿರೋಪಘೃಷ್ಟಾಂ ಚೈತ್ಯಸ್ಯ ತತ್ವಮಮಲಂ ಮಣಿಮಸ್ಯ ಕಂಠೇ ಅಂತೇಳಿ ಈ ನೆಕ್ಸ್ಟ್ ಶ್ಲೋಕ ಅಲ್ಲಿ ಹೇಳುವಾಗ ಅದಕ್ಕೆ ವಿಜಯಧ್ವಜರ ಟೀಕೆ ಏನಂತ ಅರ್ಥ ಹೇಳ್ತಾ ಇದೆ ಅಂತ ನೋಡ್ಬಿಟ್ಟು ಆ ಶ್ಲೋಕವನ್ನು ಚಿಂತನೆ ಮಾಡೋಣ. ಇಲ್ಲಿ ಭಗವತಃ ಕೌಮೋದಕಿ ಭಗವತೋ ದೈತಾಮ ಭಗವತಃ ಅಂದ್ರೆ ಭಗವಂತನಾದಂತಹ ಪರಮಾತ್ಮನ ದೈತ. ಸೊ ಅವನ ಅವನ ದಯದಿಂದ ಕೂಡಿರುವಂತಹ ಕೌಮೋದಕಿಂ ಗದಾಂ ಅಸ್ಯ ಹರೇಹೇ ಕಂಠೆ ಮಾಲಾಂ ಆ ಭಗವಂತನಿಂದ ಅಲಂಕೃತವಾದಂತಹ ಕೌಮೋದಕಿ ಗದೆಯನ್ನು ಆ ಹರಿಯ ಕಂಠದಲ್ಲಿರುವಂತಹ ಮಾಲಾಂ ಮಾಲವನ್ನು ಅಮಲಂ ಮಣಿಂ ಶುದ್ಧವಾಗಿರುವಂತಹ ಮಣಿಯನ್ನು ಚ ಸ್ಮರೇತ ಸ್ಮರಣೆ ಮಾಡಬೇಕು ಇತಿ ಅನ್ವಯ. ಕಥಂ ಭೂತಾಂ ಗದಾಂ ಗದೆಯು ಹೇಗಿದೆ ಅಂತ ಹೇಳಿದರೆ ಅರಾತಯ ದೈತ್ಯಾಹ ಏವ ಭಟಾಹ ಯೋದ್ಧಾರ ಅರಾತಿಗಳು ಅಂದರೆ ರಾತಿ ಅಂದ್ರೆ ಸ್ನೇಹಿತ, ಅರಾತಿ ಅಂದ್ರೆ ಶತ್ರು, ಅರಾತಯ ಅಂದ್ರೆ ಶತ್ರುಗಳಾದಂತಹ ದೈತ್ಯಾಹ ದೈತ್ಯರು ಅವರೇ ದೈತ್ಯರನ್ನುವ ಭಟರು ಯಾರಿದ್ದಾರೋ ಆ ಯೋದ್ಧಾರರು ಅವರಿಂದ ಯುದ್ಧ ಮಾಡುವಂತಹ ಅವರು ಸೈನ್ಯ ತೇಷಾಂ ಶೋಣಿತಂ ರುಧಿರಮೇವ ಕರ್ದಮಃ ತೇನ ದಿಗ್ಧಾಂ ರೂಪಿತಾಂ ಅಂತೇಳಿ ಆ ಶತ್ರುಗಳು ದೈತ್ಯರನ್ನುವ ಶತ್ರುಗಳನ್ನು ಅವರ ರಕ್ತದಿಂದ ತೊಯ್ದಿರುವಂತಹ ಆ ಗದೆ. ಸೊ ಆ ಗದೆಯನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಕರ್ದಮಃ ದಿಗ್ಧಾಂ ಅದರಿಂದ ತೊಯ್ದಿರುವಂತಹ ರೂಪಕೊಂಡಿರುವಂತಹ ಗದೆಯನ್ನು ಚಿಂತನೆ ಮಾಡಬೇಕು ಅಂತೇಳಿ ಅರಾತಿನ ಇಲ್ಲ ಅರಾತಿಗಳೇ ಭಟರು ಇಲ್ಲ ಅರಾತಿಗಳ ಭಟರು ಅಂದ್ರೆ ಶತ್ರುಗಳ ಸೈನ್ಯ ಶತ್ರುಗಳೇ ಸೈನ್ಯ. ಸೊ ಎರಡು ಅಂದ್ರೆ ಶತ್ರುಗಳ ಸೈನ್ಯ ಇಲ್ಲ ಶತ್ರುಗಳೇ ಸೈನ್ಯವಾಗಿದ್ದಾರೆ ಅಂತಹ ಅವರ ರಕ್ತದಿಂದ ತೊಯ್ದಂತಹ ಗದೆಯನ್ನು ಚಿಂತನೆ ಮಾಡಬೇಕು. ಕಥಂ ಭೂತಾಂ ಮಾಲಾಂ ಭಗವಂತ ಧಾರಣೆ ಮಾಡಿದಂತಹ ಮಾಲೆ ಹೇಗಿದೆ ಅಂದ್ರೆ ಮಧುವ್ರತಾನಾಂ ಮಧುವ್ರತ ಅಂದ್ರೆ ದುಂಬಿಗಳು. ಸೊ ನಿತ್ಯ ಮಧುವ್ರತ ಅಂದ್ರೆ ಮಧು ಅಂದ್ರೆ ಮಧು ಹನಿ ಅಂತೀವಲ್ಲ ಸೊ ಹನಿ ಬೀಸಿಗೆ ಮಧುವ್ರತಗಳು ಇಲ್ಲ ಮಧುವ್ರತ ಅಂದ್ರೆ ಮಧು ಅಂದ್ರೆ ಆನಂದ ಆನಂದವೇ ವ್ರತವಾಗಿ ಉಳ್ಳವರು ಅಂದ್ರೆ ನಿತ್ಯ ಸುಖವುಳ್ಳವರು ಮಧುವ್ರತರು ಅಂದ್ರೆ ದುಂಬಿಗಳು ಮಧುವ್ರತರು ಅಂತ ಹೇಳಿದರೆ ನಿತ್ಯ ಸುಖವುಳ್ಳವರು ನಿತ್ಯ ಮುಕ್ತರು ನಿತ್ಯ ಮುಕ್ತರಲ್ಲ ಮುಕ್ತರು ಮುಕ್ತಿಗೆ ಹೋದಂತಹ ಅವರು ಅವರು ಭೃಂಗಾಕಾರಂ ಮಿತಾನಾಂ ಭಕ್ತಾನಾಂ ವರೂತಃ ಸಮೂಹ ವರೂತಗಳಂದ್ರೆ ಸಮೂಹಗಳು ತೇಷಾಂ ಸ್ತುತಿ ಲಕ್ಷಣಯ ಗಿರೋಪಘೃಷ್ಟಾಂ ಶಬ್ದಾಯಾಂ ಶಬ್ದಾಯಮಾನಂ. ಸೊ ಇಲ್ಲಿ ಗಿರಹ ಅಂದ್ರೆ ಶಬ್ದಗಳು ಆ ಅಂದ್ರೆ ನಮಗೆ ದುಂಬಿಗಳು ಒಂದು ಮಾಲೆ ಹತ್ತಿರ ಬಂದ್ರೆ ಆ ದುಂಬಿಗಳು ಶಬ್ದ ಮಾಡುತ್ತೆ, ಬುಯಿಂಗ್ ಅಂತ ಶಬ್ದ ಮಾಡುತ್ತೆ. ಹಾಗೆ ಆದರೆ ದುಂಬಿಗಳು ಬಂದು ಅಲ್ಲಿ ಶಬ್ದ ಮಾಡುತ್ತೋ, ಹಾಗೆ ಭಗವಂತ ಧಾರಣ ಮಾಡಿದ ಮಾಲದ ಹತ್ತಿರ ದುಂಬಿಗಳಂತೆ ಮುಕ್ತರು ಬಂದಿದ್ದಾರೆ, ಮುಕ್ತ ಜೀವರಾಶಿಗಳು. ಅವರು ಏನು ಮಾಡ್ತಾ ಇದ್ದಾರೆ, ಗಿರಹ ಶಬ್ದ ವಿಂಗ್ ಅಂತ ಶಬ್ದ ಮಾಡುವಂತ ಅವರು ವೇದ ಘೋಷೆಯನ್ನು ಮಾಡ್ತಾ ಇದ್ದಾರೆ. ಅವರು ಮಾಡುವಂತಹ ಶಬ್ದ ಯಾವುದು, ಮುಕ್ತರು ಮಾಡುವ ಶಬ್ದ, ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ ವೇದ ಶಬ್ದಗಳಿಂದ. ಆದ್ದರಿಂದ ಆ ವೇದ ಗಿರಗಳು ವೇದ ಶಬ್ದಗಳು ಅಲ್ಲಿ ತುಂಬಿದೆ. ಆ ದುಂಬಿಗಳ ಶಬ್ದದಂತೆ ಈ ಮುಕ್ತರು ಮಾಡುವಂತಹ ವೇದ ಘೋಷ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಕೂಡಿದಂತಹ ಆ ಮಾಲೆಯನ್ನು ಭಗವಂತ ಧಾರಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕಥಂ ಭೂತಾಂ ಮಣಿಮ್, ಅಲ್ಲಿ ಕೌಸ್ತು ಮಣಿಯನ್ನು ಮುಂಚಿನ ಶ್ಲೋಕದಲ್ಲಿ ಹೇಳಿದ್ದನ್ನು ಅದನ್ನೇ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ. ವಿಸ್ತಾರ ಮಾಡಿ, ಚೈತ್ಯಸ್ಯ ಚಿತ್ತಾಭಿಮಾನಿನಃ ಚತುರ್ಮುಖಸ್ಯ ತತ್ವಂ ಸ್ವರೂಪಂ. ಸೊ ಕೌಸ್ತುಭಮಣಿಯ ಆ ರೂಪವನ್ನು ಹೇಳ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರ ರೂಪವೇ ಆಗಿದೆ ಕೌಸ್ತುಭಮಣಿ. ಆ ಕೌಸ್ತುಭಮಣಿ ಅಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮದೇವರು ಆ ಕೌಸ್ತುಭಮಣಿಯಲ್ಲಿ ನೆಲೆಸಿದ್ದು ಭಗವಂತನ ಅಲಂಕಾರವಾಗಿ ಅದು ಇದ್ದಾಗ ಅಲ್ಲಿ ತಾವು ಇದ್ದು ಆ ಭಗವಂತನ ನಿತ್ಯ ಸ್ಪರ್ಶವನ್ನು ಅನುಭವಿಸುತ್ತಾ ಆ ಭಗವಂತನ ಸ್ಪರ್ಶ ಆನಂದವನ್ನು ಪಡೆಯುತ್ತಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬ್ರಹ್ಮ ಚಿತ್ತಾಭಿಮಾನೇನ ಚೈತ್ಯ ತನ್ನಿಯಮಾತ್ ಹರಿಹಿ ಸಚ ಬ್ರಹ್ಮ ಹರೇ ಕಂಠೆ ಕೌಸ್ತುಭತ್ವೇನ ಭಾಸತೆ ಇತಿ ವಚನಾತ್ ಅಂತೇಳಿ ಆ ಚಿತ್ತಾಭಿಮಾನಿಯಾದಂತಹ ಚೈತ್ಯ ಆಕಾನಂದ ಚೈತ್ಯ ಅಂತ ಕರೆಯಲ್ಪಡುವಂತಹ ಆ ಬ್ರಹ್ಮದೇವರು ಯಾರಿದ್ದಾರೋ ಆ ಬ್ರಹ್ಮದೇವರನ್ನು ನೇಮನ ಮಾಡುವುದರಿಂದ ಹರಿಗೆ ಕೂಡ ಚೈತ್ಯ ಅಂತೇಳಿ. ಸೊ ಚೈತ್ಯಸ್ಯ ತತ್ವಂ, ಆ ಚೈತ್ಯ ಅನ್ನುವ ಶಬ್ದ ಬ್ರಹ್ಮದೇವರಿಗೂ ಅನ್ವಯವಾಗುತ್ತೆ. ಆ ಬ್ರಹ್ಮದೇವರನ್ನು ನೇಮನ ಮಾಡುವುದರಿಂದ ಹರಿ ಕೂಡ ಚೈತ್ಯ ಅನ್ನುವ ಶಬ್ದ ವಾಚ್ಯನಾಗಿದ್ದಾನೆ. ಈಗ ಚೈತ್ಯ ಅಂತ ಕರೆಯಲ್ಪಡುವ ಹರಿಯ ಆ ತತ್ವವನ್ನು ಚೈತ್ಯ ಶಬ್ದ ವಾಚ್ಯನಾದಂತಹ ಚತುರ್ಮುಖ ಬ್ರಹ್ಮದೇವರು ಆ ಆಭರಣದಲ್ಲಿ ನೆಲೆಸಿದ್ದು, ಅಲಂಕರಿಸಿಕೊಂಡಿದ್ದು, ಆ ಮಣಿಯಲ್ಲಿ ನೆಲೆಸಿದ್ದು, ಆ ಭಗವಂತನ ಕಂಠದಲ್ಲಿ ಆ ಹಾಗೆ ಅಲ್ಲಿ ನೆಲೆಸಿದ್ದಾರೆ. ಆ ಕೌಸ್ತುಭಮಣಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ನೆಲೆಸಿದ್ದ ಭಗವಂತನ ಸ್ಪರ್ಶದ ಆ ಸುಖವನ್ನು ಪಡೆಯುತ್ತಿದ್ದಾರೆ. ಅಂತಹ ಕಂಠವನ್ನು ನಾವು ಚಿಂತನೆ ಮಾಡಬೇಕು, ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ಕೌಮೋದಕ್ಕೆ ಅಂದ್ರೆ ಗದೆ, ಆ ಗದಾ ರೂಪದಲ್ಲಿರುವ ಭಗವಂತನ ರೂಪವೂ ಚಿಂತನೆ ಮಾಡಬೇಕು. ಆ ಕೌಮೋದಕ್ಕೆ ಗದಾ ರೂಪದಲ್ಲಿ, ಗದಾ ಆಕಾರದಲ್ಲಿ, ಗದಾ ನಾಮಕನಾದ ಭಗವಂತ ಗದಾ ಆಕಾರದಲ್ಲಿ ನೆಲೆಸಿದ್ದಾನೆ. ಅಂತಹ ಭಗವಂತನನ್ನು ಕೂಡ ನಾವು ಚಿಂತನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ರಾತಿ ಭಟಶೋಣಿತ ಕರ್ದಮೇನ ದಿಗ್ಧಾಮ್ ಶತ್ರುಗಳ ರಕ್ತ ಅನ್ನುವ ಕರ್ದಮ ಅಂದ್ರೆ ಕೆಸರಿ, ಕೆಸರಿನಿಂದ ಲೇಪಿತವಾಗಿರುವಂತಹ ಭಗವಂತನ ದೈತಾಮ್ ಅಂದ್ರೆ ಅತ್ಯಂತ ಪ್ರೀತಿಪಾತ್ರ, ದೈತ ಅಂದ್ರೆ ಪತ್ನಿ ಅಂತ ಒಂದು ಅರ್ಥ ಅದಕ್ಕೆ ಬರುತ್ತೆ. ಯಾಕಂದ್ರೆ ಪ್ರೀತಿ ಪ್ರಿಯವಾದಂತಹ ಕೌಮೋದ ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಕೌಮೋದಕಿ ಗದವನ್ನು, ಕೌಮೋದಕಿ ಅನ್ನುವ ಹೆಸರಿರುವಂತಹ ಗದೆಯನ್ನು ಮಧುವ್ರತ ವರೋಧ ಗಿರಾಮ್ ಗಿರೋಪಘೃಷ್ಟಾಮ್ ಅಂತೇಳಿ ಅಂದ್ರೆ ಭ್ರಮರಗಳ ಸಮೂಹದಿಂದ ಧ್ವನಿತವಾದದ್ದು. ಅದಕ್ಕೆ ನಾವು ಚಿಂತನೆ ಮಾಡಬೇಕಾಗಿದ್ದು ಮುಕ್ತರಾದಂತಹ ಅವರು ಭ್ರಮರ ಆ ರೂಪದಲ್ಲಿ ಅಂದ್ರೆ ದುಂಬಿಗಳ ರೂಪದಲ್ಲಿ ದುಂಬಿಗಳಂತೆ ಅವರಲ್ಲಿ ನೆಲೆಸಿದ್ದಾರೆ ಅಂತೇಳಿ ನಾವು ಚಿಂತನೆ ಮಾಡಬೇಕು. ಅಂತಹ ಮಾಲೆಯನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ಆ ಭಗವಂತನ ಕಂಠೆಯಲ್ಲಿ ಕುತ್ತಿಗೆಯಲ್ಲಿರುವಂತಹ ಅಮಲವಾದಂತಹ ನಿರ್ದುಷ್ಟವಾದಂತಹ ಆ ಮಾಲೆಯನ್ನು ಕೂಡ ನಾವು ಚಿಂತನೆ ಮಾಡಬೇಕು. ಆ ಮಾಲೆಯಿಂದ ಕೂಡಿರುವಂತಹ ಆ ಭಗವಂತನ ಕುತ್ತಿಗೆಯನ್ನು ಕೂಡ ಕಂಠವನ್ನು ನಾವು ಚಿಂತನೆ ಮಾಡಬೇಕು ಅಂತೇಳಿ ಆ ಭಾವನೆಯನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಕೌಮೋದಕಿ ಭಗವತೋ ದೈತಾಂ ಸ್ಮರೇತ, ಭಗವಂತನ ಪ್ರೀತಿಪಾತ್ರವಾದ ಆ ಕೌಮೋದಕಿ ಗದೆಯನ್ನು ಸ್ಮರಣೆ ಮಾಡಬೇಕು. ಅದು ಹೇಗಿದೆ ಅಂದ್ರೆ ದಿಗ್ಧ ಅಮರ ದಿಗ್ಧಾಂ ಅರಾತಿ ಭಟಶೋನಿತ ಕದ್ದಮೇನ ದಿಗ್ಧಾಂ ಅರಾತಿ ಭಟಶೋನ್, ದಿಗ್ಧಾಂ ಅಂದ್ರೆ ತೊಯ್ದಿದೆ, ಹೇಗೆ ತೊಯ್ದಿದೆ ಅಲ್ಲಿ ದಿಗ್ಧಾಂ ಅರಾತಿ, ಅರಾತಿ ಶತ್ರುಗಳು ದೈತ್ಯರ ಭಟ ಸೈನ್ಯಗಳ ಶೋಣಿತ ರಕ್ತದಿಂದ ಕದ್ದಮೇನ, ಶೋಣಿತ ಕದ್ದಮೇನ ರಕ್ತ ಎನ್ನುವ ಕೆಸರಿನಿಂದ, ಕೆಸರಿನಂತೆ ಇದೆ ರಕ್ತ ಅದರಲ್ಲಿ ತೊಯ್ದಿದೆ. ಅಂತಹ ಕೌಮೋದಕಿ ಗದೆಯನ್ನು ಚಿಂತೆ ಮಾಡಬೇಕು. ಮಾಲಾ ಅಷ್ಟೇ ಹೇಳಿದೆ, ಮಾಲಾ ಅದನ್ನು ಕೂಡ ಭಗವಂತನ ಮಾಲೆಯನ್ನು ಚಿಂತನೆ ಮಾಡಬೇಕು. ಆ ಮಾಲ ರೂಪದಲ್ಲಿರುವ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಮಧುವ್ರತ ವರೂಥ ಗಿರೋಪಘೃಷ್ಟ, ಮಧುವ್ರತಗಳು ದುಂಬಿಗಳು ಮುಕ್ತರು ಅವರಿಂದ ಅವರ ಸಮೂಹಗಳಿಂದ ಬರುವಂತಹ ಗಿರಹ ಧ್ವನಿಗಳು, ದುಂಬಿಗಳ ಧ್ವನಿ ಇಲ್ಲ ಮುಕ್ತರ ಮಾಡುವಂತಹ ವೇದ ಘೋಷೆ, ಅದರಿಂದ ಕೂಡಿರುವಂತಹ ಕುತ್ತಿಗೆಯನ್ನು ರಚನೆ ಮಾಡಬೇಕು. ಚೈತ್ಯಸ್ಯ ತತ್ವಂ ಅಮಲಂ ಮಣಿ ಅಸ್ಯ ಕಂಠೆ, ಅಸ್ಯ ಈ ಭಗವಂತನ ಕಂಠೆ ಕಂಠದಲ್ಲಿರುವಂತಹ ಮಣಿಂ ಆ ಕೌಸ್ತುಭ ಮಣಿಯನ್ನು ಚಿಂತನೆ ಮಾಡಬೇಕು. ಅದು ಅಮಲಂ ತತ್ವ, ಭಗವಂತನ ತತ್ವ ಅಮಲಂ, ಆ ಭಗವಂತ ನಿರ್ದಿಷ್ಟವಾದ ತತ್ವವನ್ನು ತಿಳಿಸಿಕೊಳ್ಳುವಂತಹದ್ದು, ಅಂದ್ರೆ ಚಿತ್ತಾಭಿಮಾನಿಯಾದ ಬ್ರಹ್ಮದೇವರ ಸ್ವರೂಪವಾಗಿರುವಂತಹದ್ದು, ಆ ಬ್ರಹ್ಮದೇವರಿಂದ ಅಭಿಮನ್ಯವಾಗಿರುವಂತಹ ಆ ಮಣಿಯನ್ನು ನಾವು ಚಿಂತನೆ ಮಾಡಬೇಕು, ಕೌಸ್ತುಭ ಮಣಿಯನ್ನು ಚಿಂತನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಇದು ಭಾಗವತಂತ್ರದಲ್ಲಿ ಹೇಳುವಂತಹ ವಚನೆಯನ್ನು ನಾವು ನೋಡಿದ್ವಿ, ಬ್ರಹ್ಮ ಚಿತ್ತಾಭಿಮಾನಿನ ಚೈತ್ಯ ತನ್ನಿಯಮಾದರಿ ಸತ ಬ್ರಹ್ಮ ಹರೇ ಕಂಠೆ ಕೌಸ್ತುಭತ್ವೇನ ಭಾಸತೆ ಅಂತೇಳಿ. ಕೌಸ್ತುಭ ಮಣಿಯ ಆ ಒಂದು ಆ ವ್ಯಾಜದಿಂದ, ಆ ಕಾರಣದಿಂದ ಆ ಮಣಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ನೆಲೆಸಿದ್ದು ಭಗವಂತನ ಸ್ಪರ್ಶದ ಆ ಆನಂದವನ್ನು ಕೂಡ ಪಡೆಯುತ್ತಾ ಇದ್ದಾರೆ ಅಂತೇಳಿ. ಕೌಸ್ತುಭಣಿಯಾಗಿ ಶೋಭಿಸ್ತಾ ಇರುವುದು ಚತುರ್ಮುಖ ಬ್ರಹ್ಮದೇವರೇ ಶೋಭ ಮಾಡ್ತಾರೆ, ಅಲ್ಲೇ ನೆಲೆಸಿದ್ದಾರೆ ಅಂತ ನಾವು ಚಿಂತನೆ ಮಾಡ್ಬೇಕಂತೇಳಿ ಹೇಳ್ತಾ ಇದ್ದಾರೆ. ಅಂತಹ ಭಗವಂತನ ಕೌಮೋದಕಿ ರೂಪವನ್ನು, ಅದೇ ಮಾಲಾರೂಪವನ್ನು, ಕಂಠ ರೂಪವನ್ನು ಎಲ್ಲವನ್ನು ಕೂಡ ನಾವು ನಮ್ಮ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು, ಸ್ಮರಣೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಭೃತ್ಯಾನುಕಂಪಿತ ಧಿಯಾ ಇಹ ಗೃಹೀತ ಮೂರ್ತೆ ಸಂಚಿಂತೆಯೇ ಭಗವತೋ ವದನಾರವಿಂದಂ ಯತ್ ವಿಸ್ಫುರ ಮಕರ ಕುಂಡಲ ವಲ್ಗಿತೇನ ವಿದ್ಯೋತಿತಾಮಲ ಕಪೋಲಂ ಉದಾರ ಹಾಸಂ ಅನ್ನುವುದು. ಅಲ್ಲಿ ಅದರ ವಿಸ್ತಾರವಾದ ಅರ್ಥವನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಇದು 28ನೇ ಶ್ಲೋಕ. ಸೊ ನಾವು ರಿಕ್ಯಾಪ್ ಮಾಡ್ತಾ ಇದೀವಿ, ವಿಸ್ತಾರವಾಗಿ ಆ ಅರ್ಥವನ್ನು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೇವ ಬುದ್ಧ್ಯಾತ್ಮನಃ ವಾ ಅನುಸುಸ್ವಭಾವಾತ್ ಕರೋಮಿ ಇತ್ಯುಕ್ತಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.